ನಿಮ್ಮ ಜೀವಿತದಲ್ಲಿ ಕರ್ತನನ್ನು ಹೆಚ್ಚು ಮೆಚ್ಚಿಸುತ್ತಿದ್ದೀರಾ ಅಥವಾ ಕಡಿಮೆ ಮೆಚ್ಚಿಸುತ್ತಿದ್ದೀರಾ?
In our last study we were thinking about the difference between being religious and spiritual.
ನಾವು ಹಿಂದಿನ ಅಧ್ಯಾಯಗಳಲ್ಲಿ ಪರಿಗಣಿಸಿಕೊಳ್ತಾ ಇದ್ವಿ ಆತ್ಮಿಕತೆಗೂ ಮತ್ತು ಧಾರ್ಮಿಕತೆಗೂ ಇರುವಂತಹ ವ್ಯತ್ಯಾಸವನ್ನು.
We'd like to think a little more about that because this is such a vital area to be a true Christian.
ನಾವು ಇದರ ಬಗ್ಗೆ ಇನ್ನು ಹೆಚ್ಚಾಗಿ ಯೋಚಿಸೋಣ, ಯಾಕೆಂದರೆ ನಿಜವಾದ ಕ್ರೈಸ್ತನಾಗಲು ಇದು ತುಂಬಾ ಮಹತ್ವವಾಗಿದೆ.
We all know the difference between servant or a worker working in a shop or a factory and a son working for his own father in the same shop or factory.
ನಾವೆಲ್ಲರೂ ಈ ಒಂದು ವ್ಯತ್ಯಾಸವನ್ನ ಅರಿತವರಾಗಿದ್ದೇವೆ. ಒಂದು ಅಂಗಡಿ ಅಥವಾ ಕಾರ್ಖಾನೆಯಲ್ಲಿ ಸೇವಕ ಅಥವಾ ಆಳು ಕೆಲಸ ಮಾಡುವುದಕ್ಕೂ ಒಬ್ಬ ಮಗ ತನ್ನ ಸ್ವಂತ ತಂದೆಯ ಕಾರ್ಖಾನೆ ಅಥವಾ ಅಂಗಡಿಯಲ್ಲಿ ಕೆಲಸ ಮಾಡುವುದಕ್ಕೂ ಇರುವಂತಹ ವ್ಯತ್ಯಾಸವನ್ನು.
Their attitude towards their work will be fundamentally different.
ಕೆಲಸದ ಕಡೆಗಿನ ಅವರ ನಡವಳಿಕೆಯು ಸ್ವಾಭಾವಿಕವಾಗಿ ಬೇರೆ ಬೇರೆ ಇರುತ್ತದೆ.
A servant, a worker is working for wages.
ಕೆಲಸಗಾರ ಅಥವಾ ಸೇವಕನು ವೇತನಕ್ಕಾಗಿ ಕೆಲಸ ಮಾಡ್ತಾ ಇರ್ತಾನೆ ಅಥವಾ ಕೂಲಿಗಾಗಿ ಕೆಲಸ ಮಾಡ್ತಾ ಇರ್ತಾನೆ.
He is working for certain fixed hours.
ಅವನು ನಿಯಮಿತ ಅವಧಿಗೆ ಮಾತ್ರ ಕೆಲಸ ಮಾಡ್ತಾ ಇರ್ತಾನೆ.
If he has to work longer than that, he expects overtime pay.
ಆತನು ಅವಧಿ ಮೀರಿ ಹೆಚ್ಚಿನ ಕೆಲಸ ಮಾಡಬೇಕು ಅಂದ್ರೆ ಹೆಚ್ಚಿನ ವೇತನವನ್ನ ಹೆಚ್ಚಿನ ಹಣವನ್ನ ನಿರೀಕ್ಷೆ ಮಾಡ್ತಾನೆ.
He expects a bonus at the end of the year.
ವರ್ಷದ ಕೊನೆಯಲ್ಲಿ ಬೋನಸ್ ಸಹ ನಿರೀಕ್ಷೆ ಮಾಡ್ತಾನೆ.
And after maybe one or two years, he may expect a raise in salary.
ಒಂದು ಅಥವಾ ಎರಡು ವರ್ಷದ ನಂತರ ವೇತನದಲ್ಲಿ ಹೆಚ್ಚಳವನ್ನು ಕೂಡ ನಿರೀಕ್ಷೆ ಮಾಡ್ತಾನೆ.
But a son is so different.
ಆದ್ರೆ ಮಗನು ತುಂಬಾ ವ್ಯತ್ಯಾಸವಾಗಿ ಇಲ್ಲಿ ನಿಲ್ತಾನೆ.
He doesn't think in terms of the number of hours he works.
ಮಗನು ತಾನು ಮಾಡುವಂತ ಕೆಲಸದ ಅವಧಿಯನ್ನ ಲೆಕ್ಕ ಹಾಕೋದಿಲ್ಲ.
There may be more work required in the office or the shop or the factory, and the son would gladly stay on long after the workers have gone away.
ಕಚೇರಿ ಕಾರ್ಖಾನೆ ಅಂಗಡಿಯಲ್ಲಿ ಹೆಚ್ಚಿನ ಕೆಲಸದ ಅಗತ್ಯತೆ ಇತ್ತು ಅಂದ್ರೆ ಮಗನು ಅವಧಿ ಮೀರಿ ಹೆಚ್ಚಿನ ಕೆಲಸ ಮಾಡ್ತಾನೆ, ಅಗತ್ಯ ಬಿದ್ರೆ ರಾತ್ರಿ ಪೂರ ಕೆಲಸ ಮಾಡ್ತಾ ಇರ್ತಾನೆ.
And if the factory is going through a difficult time financially, the son will not expect the father to give him any money.
ಆ ಕಾರ್ಖಾನೆಯು ಹಣಕಾಸಿನ ವಿಷಯದಲ್ಲಿ ಸಂಕಟವನ್ನ ಅಥವಾ ಕಷ್ಟವನ್ನ ಎದುರಿಸುತ್ತಿತ್ತು ಅಂದ್ರೆ ಆ ಮಗನು ತಂದೆಯಿಂದ ವೇತನವನ್ನಾಗಲಿ ಅಥವಾ ಹಣವನ್ನಾಗಲಿ ನಿರೀಕ್ಷೆ ಮಾಡೋದಿಲ್ಲ.
What is the difference? There's a lot of difference.
ಹಾಗಾದ್ರೆ ಇಲ್ಲಿ ವ್ಯತ್ಯಾಸ ಅನ್ನುವಂಥದ್ದು ಏನಿದೆ? ಇಲ್ಲಿ ತುಂಬಾ ವ್ಯತ್ಯಾಸ ಇದೆ.
And in the difference between the attitude of a worker and the attitude of a son, we can see the difference between the Old Testament way of life and the New Testament way of life.
ಇಲ್ಲಿ ನಾವು ಸೇವಕನ ನಡವಳಿಕೆ ಮತ್ತು ಮಗನ ನಡವಳಿಕೆಯನ್ನ ನೋಡುವಾಗ, ಅದರ ಬಗ್ಗೆ ಯೋಚಿಸುವಾಗ ಅದನ್ನ ಯಾವುದಕ್ಕೆ ಹೋಲಿಸಬಹುದಪ್ಪ ಅಂದ್ರೆ ಹಳೆ ಒಡಂಬಡಿಕೆಯ ಜೀವಿತ ಮತ್ತು ಹೊಸ ಒಡಂಬಡಿಕೆಯ ಜೀವಿತಕ್ಕೆ ಹೋಲಿಸಬಹುದು.
You know your Bible is divided into two parts, the Old Testament and the New Testament, or it's also called the Old Covenant and the New Covenant. Now these are not words that we use so much nowadays.
Nimma satya vedavu eradu bhagagalagi berpattive, ಒಂದು ಹೊಸ ಒಡಂಬಡಿಕೆ ಮತ್ತೊಂದು ಹಳೆ ಒಡಂಬಡಿಕೆ. ಮತ್ತೊಂದು ಅರ್ಥದಲ್ಲಿ ಹೊಸ ಕರಾರು ಮತ್ತು ಹಳೆ ಕರಾರು ಎಂಬುದಾಗಿ. ಈ ಕರಾರು ಎಂಬುವಂತಹ ಪದವನ್ನ ನಾವು ಇತ್ತೀಚೆಗೆ ಉಪಯೋಗಿಸುತ್ತಿಲ್ಲ.
Testament, covenant, they sound more like legal words, but in very simple language it only means an agreement.
ಒಡಂಬಡಿಕೆ ಅಥವಾ ಕರಾರು ಎನ್ನುವಂಥದ್ದು ಕಾನೂನಿನ ಪದವಾಗಿ ಕಾಣಿಸುತ್ತೆ. ಹಾಗಾಗಿ ಸರಳವಾಗಿ ಹೇಳಬಹುದಾದ್ರೆ ಒಪ್ಪಂದ ಅಂತ ಹೇಳಬಹುದು.
We all know what an agreement is.
ನಮಗೆಲ್ಲರಿಗೂ ಗೊತ್ತು ಒಪ್ಪಂದ ಅಂದ್ರೆ ಏನು ಅಂತ.
ಯು ನೋ, ವೆನ್ ಪರ್ಸನ್ ಸೆಲ್ಸ್ ಅ ಪ್ರಾಪರ್ಟಿ ಆರ್ ಹೈರ್ಸ್ ಅ ವರ್ಕರ್, ದೇ ಸೈನ್ ಅನ್ ಅಗ್ರೀಮೆಂಟ್, ಬೋತ್ ದಿ ಪರ್ಸನ್ ಹೂಸ್ ಬೈಯಿಂಗ್ ಅಂಡ್ ದ ಪರ್ಸನ್ ಹೂಸ್ ಸೆಲ್ಲಿಂಗ್ ಆರ್ ದ ಪರ್ಸನ್ ಹೂಸ್ ಎಂಪ್ಲಾಯಿಂಗ್ ಅಂಡ್ ದ ಪರ್ಸನ್ ಹೂಸ್ ಬೀಂಗ್ ಎಂಪ್ಲಾಯ್ಡ್.
ಒಬ್ಬ ವ್ಯಕ್ತಿ ತನ್ನ ಆಸ್ತಿಯನ್ನ ಮತ್ತೊಬ್ಬರಿಗೆ ಮಾರಬೇಕು ಅಂದ್ರೆ ಅಥವಾ ಮತ್ತೊಬ್ಬ ವ್ಯಕ್ತಿ ತನ್ನ ಕಂಪನಿಗೆ ಕೆಲಸಗಾರರನ್ನ ಕರ್ಕೋಬೇಕು ಅಂದ್ರೆ ಆಸ್ತಿಯನ್ನ ತೆಗೆದುಕೊಳ್ಳುವಂತವನು ಮತ್ತು ಆಸ್ತಿಯನ್ನ ಮಾರುವಂತವನು, ಕೆಲಸಕ್ಕೆ ಸೇರುವಂತವನು ಮತ್ತು ಕೆಲಸಕ್ಕೆ ತೆಗೆದುಕೊಳ್ಳುವಂತವನು ಇಬ್ಬರು ಒಪ್ಪಂದವನ್ನ ಮಾಡಿಕೊಳ್ತಾರೆ.
And that agreement is a picture of this Old Testament and the New Testament. God made an agreement with man in the Old Testament times with Israel.
ಆ ಒಪ್ಪಂದವು ಈ ರೀತಿಯಾಗಿ ಹೇಳಬಹುದು ನಾವು, ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎಂಬುದಾಗಿ. ದೇವರು ಹಳೆ ಒಡಂಬಡಿಕೆಯನ್ನ ಇಸ್ರಾಯೇಲರೊಟ್ಟಿಗೆ ಮಾಡಿಕೊಂಡನು.
But when Jesus came, he is called the mediator of a new covenant or a new agreement that God has made with man.
ಆದರೆ ಯೇಸು ಸ್ವಾಮಿ ಬಂದಾಗ ಆತನು ಜನರೊಟ್ಟಿಗೆ ಒಂದು ಹೊಸ ಒಪ್ಪಂದವನ್ನ ಮಾಡಿಕೊಂಡನು. ಅಂದರೆ ಯೇಸು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾದನು.
And in very simple terms we could say that under the old agreement, man was like a servant.
ಮತ್ತೊಂದು ಸರಳ ರೀತಿಯಲ್ಲಿ ಹೇಳಬಹುದಾದ್ರೆ ಹಳೆ ಒಡಂಬಡಿಕೆ ಎನ್ನುವಂಥದ್ದು ಒಬ್ಬ ವ್ಯಕ್ತಿ ಸೇವಕನ ರೀತಿಯಲ್ಲಿ ಇರುವಂತೆ.
ಯು ನೋ ಎ ಸರ್ವೆಂಟ್ ಕಾಂಟ್ ಕಾಲ್ ಹಿಸ್ ಮಾಸ್ಟರ್ ಫಾದರ್.
ನಿಮಗೆಲ್ಲರಿಗೂ ಗೊತ್ತು, ಒಬ್ಬ ಸೇವಕ ತನ್ನ ಯಜಮಾನನನ್ನ ತಂದೆ ಅಂತ ಕರೆಯೋದಕ್ಕೆ ಆಗೋದಿಲ್ಲ, ಕರೆಯೋದಕ್ಕೆ ಬರೋದಿಲ್ಲ ಸಹ.
And that's why in the Old Testament the Jews could never call God father because they were servants.
ಹಳೆ ಒಡಂಬಡಿಕೆಯಲ್ಲಿ ಯಹೂದ್ಯರು ದೇವರನ್ನ ತಂದೆ ಅಂತ ಕರೀತಿದ್ದಿಲ್ಲ, ಯಾಕೆಂದ್ರೆ ಅವರು ಸೇವಕರಾಗಿದ್ದರಿಂದಾಗಿ.
They could call him O Lord God mighty master and all that, but they couldn't call him father.
ಅವರೆಲ್ಲರೂ ದೇವರನ್ನ ಯಹೋವನೆ ಸರ್ವಶಕ್ತನೆ ಕರ್ತನೆ ಎಂಬುದಾಗೆಲ್ಲ ಕರೀತಾ ಇದ್ರು, ಆದ್ರೆ ತಂದೆ ಎಂಬುದಾಗಿ ಮಾತ್ರ ಕರೀತಾ ಇದ್ದಿಲ್ಲ.
But when Jesus came and he gathered his disciples around him, he said, I'm going to teach you now how to pray under the new covenant.
ಆದರೆ ಯೇಸು ಸ್ವಾಮಿ ಬಂದಂತಹ ಸಂದರ್ಭದಲ್ಲಿ ತನ್ನ ಶಿಷ್ಯಂದರಿಗೆ ಹೇಳಿದ್ದೇನೆಂದ್ರೆ, ನಾನು ನಿಮಗೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡುವಂತೆ ಹೇಳಿಕೊಡ್ತೇನೆ, ಯಾಕೆಂದರೆ ನಾನು ಹೊಸ ಒಡಂಬಡಿಕೆಯನ್ನ ಪ್ರಾರಂಭಿಸಲು ಬಂದಿದ್ದೇನೆ.
When you pray, you say, Our Father, who art in heaven.
ಯೇಸು ಹೇಳಿದರು, ನೀವು ಪ್ರಾರ್ಥನೆ ಮಾಡುವಾಗ ಪರಲೋಕದಲ್ಲಿರುವಂತಹ ನನ್ನ ತಂದೆಯೇ ಎಂಬುದಾಗಿ ಪ್ರಾರಂಭಿಸಬೇಕು ಅಂತ.
Which meant what? That this was a new agreement.
ಅದರ ಅರ್ಥ ಏನು? ಹೊಸ ಒಪ್ಪಂದ.
We were now going to be sons and daughters. Of God.
ಇನ್ನು ಮುಂದೆ ನಾವು ದೇವರ ಮಗ ಅಥವಾ ಮಗಳಾಗುತ್ತೇವೆ.
And our relationship with God was not going to be any more like that of a master and a servant.
ಇನ್ನು ಮುಂದೆ ದೇವರೊಟ್ಟಿಗಿನ ನಮ್ಮ ಸಂಬಂಧವು ಯಜಮಾನ ಮತ್ತು ಸೇವಕನ ರೀತಿಯಲ್ಲಿ ಇರೋದಿಲ್ಲ.
It was not even going to be like that of a friend to a friend.
ಅಥವಾ ಸ್ನೇಹಿತನಿಗೆ ಸ್ನೇಹಿತನು ಎಂಬುವಂತ ಸಂಬಂಧನೂ ಕೂಡ ಇರೋದಿಲ್ಲ.
Which is higher than a master and servant. It's going to be more than friendship.
ಸೇವಕ ಯಜಮಾನನಿಗಿಂತ ದೊಡ್ಡದಂತ ಸಂಬಂಧವನ್ನ ನಾವು ಹೊಂದೇವೆ, ಸ್ನೇಹಿತನಿಗಿಂತ ದೊಡ್ಡದಾದ ಸಂಬಂಧವನ್ನ ನಾವು ಹೊಂದ್ಕೊಳ್ತೇವೆ ದೇವರೊಟ್ಟಿಗೆ.
Abraham was called a friend of God.
ಅಬ್ರಹಾಮನು ದೇವರ ಸ್ನೇಹಿತನು ಎಂಬುದಾಗಿ ಕರೆಯಲ್ಪಟ್ಟನು.
But you know the difference between a friend and a son.
ನಿಮಗೆಲ್ಲರಿಗೂ ವ್ಯತ್ಯಾಸ ಗೊತ್ತು, ಮಗ ಮತ್ತು ಸೇವಕನಿಗೆ ಇರುವಂತದ್ದು.
If a very rich man says this is my friend and points to another one and says this is my son, you know who has the inheritance, who is going to receive everything from his father, not the friend, the son.
ಒಬ್ಬ ಐಶ್ವರ್ಯವಂತನು ಒಬ್ಬನನ್ನ ತನ್ನ ಸ್ನೇಹಿತ ಎಂಬುದಾಗಿ ಮತ್ತೊಬ್ಬನನ್ನ ತನ್ನ ಮಗ ಎಂಬುದಾಗಿ ಪರಿಚಯ ಮಾಡಿಕೊಡೋದಾದ್ರೆ, ನಮಗೆಲ್ಲರಿಗೂ ಗೊತ್ತು ಯಾರು ಆ ಐಶ್ವರ್ಯವಂತನ ಆಸ್ತಿಗೆ ಬಾಧ್ಯಸ್ಥನು ಎಂಬುದಾಗಿ. ಮಗನೇ ಬಾಧ್ಯಸ್ಥನಾಗ್ತಾನೆ ಹೊರತು ಸ್ನೇಹಿತನಲ್ಲ.
To be a son of God is greater than to be a servant of God. It's greater than to be a friend of God.
ದೇವರ ಮಗನು ದೇವರ ಸೇವಕನಿಗಿಂತ ದೊಡ್ಡವನು ಮತ್ತು ದೇವರ ಸ್ನೇಹಿತನಿಗಿಂತ ದೊಡ್ಡವನು.
Very often we use the expression that so and so is the Lord's servant, and subconsciously we think that that man is greater than the other person who is only a son of God.
ಕೆಲವೊಮ್ಮೆ ನಾವು ಈ ರೀತಿಯಾಗಿ ಯೋಚಿಸುತ್ತೇವೆ, ದೇವರ ಸೇವಕನು ದೇವರ ಮಗನಿಗಿಂತ ದೊಡ್ಡವನು ಎಂಬುದಾಗಿ ನಮಗೆ ಗೊತ್ತಿಲ್ಲದೆ ಈ ರೀತಿಯಾಗಿ ನಾವು ಯೋಚಿಸುತ್ತೇವೆ, ಆತನು ಕೇವಲ ದೇವರ ಮಗನು ಎಂಬುದಾಗಿ.
But is that really true?
ಅದು ನಿಜವಾಗಲೂ ಸತ್ಯನಾ?
If you were to come to my house and I introduced two people to you and I said this is my servant and this is my son, who would you think is more important in my house?
ನೀವು ನನ್ನ ಮನೆಗೆ ಬಂದಾಗ ನಾನು ಇಬ್ಬರು ವ್ಯಕ್ತಿಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತೇನೆ, ಒಬ್ಬರು ನನ್ನ ಸೇವಕನನ್ನ ಮತ್ತೊಬ್ಬರು ನನ್ನ ಮಗನನ್ನ. ನೀವು ನನ್ನ ಮನೆಯಲ್ಲಿ ಯಾರು ಪ್ರಮುಖನು ಎಂಬುದಾಗಿ ನೆನೆಸ್ತೀರಿ?
Is it greater to be a servant of the Lord than to be a son of God?
ದೇವರ ಮಗನಿಗಿಂತ ದೇವರ ಸೇವಕನು ತುಂಬಾ ದೊಡ್ಡವನ?
ದೀಸ್ ಆರ್ ಆಲ್ ರಾಂಗ್ ಕಾನ್ಸೆಪ್ಟ್ಸ್ ದಟ್ ವಿ ಹ್ ಗಾಟ್ ಇನ್ ಅವರ್ ಮೈಂಡ್ ವಿಚ್ ಆರ್ ನಾಟ್ ಫ್ರಮ್ ಸ್ಕ್ರಿಪ್ಚರ್.
ನಮ್ಮ ಮನಸ್ಸಿನಲ್ಲಿ ಈ ರೀತಿಯಾಗಿ ಹಲವು ರೀತಿಯಲ್ಲಿ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇವೆ, ಈ ರೀತಿಯಾಗಿ ವಚನಗಳಲ್ಲಿ ಎಲ್ಲೂ ಹೇಳಿಲ್ಲ.
ಆಫ್ ಕೋರ್ಸ್ ದ ಸನ್ ಆಫ್ ಗಾಡ್ ಶುಡ್ ಆಲ್ಸೋ ಬಿ ಅ ಸರ್ವೆಂಟ್ ಇಫ್ ಹೀ ಇಸ್ ಅ ರೆಸ್ಪಾನ್ಸಿಬಲ್ ಸನ್.
ದೇವರ ಮಗನು ಜವಾಬ್ದಾರಿಯುತ ಮಗನಾದ್ರೆ ದೇವರ ಸೇವಕನಾಗಬಹುದು.
ಬಟ್ ವಿ ನೀಡ್ ಟು ರೆಕಗ್ನೈಸ್ ದಟ್ ಜೀಸಸ್ ಕೇಮ್ to deliver us from being merely slaves and wants us to become sons.
Namagellarigu gottu Yesu Swami nammanna dasatvadinda bidisi kaapadalu bandanu mattu Yesu Swamiya makkalagirabeku naavu anta Yesu Swami bayistare.
And there we see the difference between being religious and being spiritual.
Illi naavu vyathasavanna kaantave aatmikategu mattu dharmikategu iruvantaddu.
A religious person behaves exactly like a servant.
Dharmika manushyanu ಸೇವಕನ ರೀತಿಯಲ್ಲಿ ವರ್ತಿಸ್ತಾ ಇರ್ತಾನೆ.
A spiritual person will behave like a son.
ಆತ್ಮಿಕ ಮನುಷ್ಯನು ಮಗನ ರೀತಿಯಲ್ಲಿ ವರ್ತಿಸ್ತಾ ಇರ್ತಾನೆ.
Let's put it in two different words.
ಇವನ್ನ ಎರಡು ಬೇರೆ ಬೇರೆ ಪದಗಳಲ್ಲಿ ಮಾರ್ಪಡಿಸೋಣ.
A servant would think in terms of the minimum that he has to do in order to fulfill his duties.
ಸೇವಕನು ಈ ರೀತಿಯಾಗಿ ಯೋಚನೆ ಮಾಡ್ತಾನೆ, ತನ್ನ ಕೆಲಸವನ್ನು ಪೂರೈಸುವುದಕ್ಕಾಗಿ ಎಷ್ಟು ಕಡಿಮೆ ಅವಧಿ ನಾನು ಮಾಡಬೇಕು ಅಥವಾ ಕೆಲಸವನ್ನ ಮಾಡಬೇಕು ಎಂಬುದಾಗಿ.
Whereas a son, a responsible son, would think in terms of the maximum that he can do to please his father or to help his father.
ಆದರೆ ಜವಾಬ್ದಾರಿಯುತ ಮಗನು ತನ್ನ ತಂದೆಗೆ ಸಹಾಯಿಸಲು ಅಥವಾ ತನ್ನ ತಂದೆಯನ್ನ ಮೆಚ್ಚಿಸಲು ಹೆಚ್ಚಾದದ್ದನ್ನು ನಾನು ಏನು ಮಾಡಬೇಕು ಎಂಬುದಾಗಿ ಯೋಚನೆ ಮಾಡ್ತಾನೆ.
And in those two words, minimum and maximum, you can see the difference between the old covenant and the new covenant, between being a slave and being a son.
ಹೆಚ್ಚು ಕೊಡುವಂತದ್ದು ಮತ್ತು ಕಡಿಮೆ ಕೊಡುವಂತದ್ದು ಒಂದು ರೀತಿಯಲ್ಲಿ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಇರೋ ರೀತಿಯಲ್ಲಿ, ಅದರರ್ಥ ಸೇವಕ ಮತ್ತು ಮಗನ ರೀತಿಯಲ್ಲಿ.
And that's why when Jesus was preaching what is known as the Sermon on the Mount, he tried to teach his disciples the spirit behind the commandments.
ಯೇಸು ಸ್ವಾಮಿ ಪರ್ವತದ ಮೇಲೆ ಮಾಡಿದ ಪ್ರಸಂಗದಲ್ಲಿ ತನ್ನ ಶಿಷ್ಯಂದರಿಗೆ ಬೋಧಿಸಿದ್ದೇನೆಂದ್ರೆ ಆಜ್ಞೆಗಳ ಹಿಂದಿರುವ ಆತ್ಮವನ್ನ ಬೋಧಿಸಿದನು, ಅಂದ್ರೆ ತಿಳಿಸಿದನು.
He said, for example, under the old dispensation you were told you shall not commit murder.
ಉದಾಹರಣೆಗೆ ಹೇಳೋದಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಹೇಳುತ್ತೆ ನೀವು ಕೊಲೆಯನ್ನ ಮಾಡಬಾರದು ಎಂಬುದಾಗಿ.
That's good.
ಅದು ತುಂಬಾ ಒಳ್ಳೇದು.
What's the minimum required?
ಇದು ಕಡಿಮೆ ಅವಶ್ಯಕತೆ ಇರುವಂತದ್ದು.
You shall not commit murder.
ಕಡಿಮೆ ಅವಶ್ಯಕತೆ ಇರುವಂತದ್ದು ಏನಪ್ಪಾ ಅಂದ್ರೆ ನೀವು ಕೊಲೆಯನ್ನ ಮಾಡಬಾರದು.
But is that the maximum that God required?
ಆದರೆ ದೇವರಿಗೆ ಹೆಚ್ಚಿನ ಅವಶ್ಯಕತೆ ಇಷ್ಟೇನಾ ನಾವು ಕೊಡಬೇಕಾಗಿರುವಂತದ್ದು?
Certainly not.
ನಿಶ್ಚಯವಾಗಿ ಇಲ್ಲ.
What would the maximum be in that realm, in that area, to please the Father?
ಆ ಒಂದು ಕ್ಷೇತ್ರದಲ್ಲಿ ದೇವರನ್ನ ಮೆಚ್ಚಿಸಲು ಹೆಚ್ಚು ಕೊಡಬೇಕಾದದ್ದೇನಾಗಾದ್ರೆ?
Where does murder come from?
ಕೊಲೆಯು ಎಲ್ಲಿಂದ ಬರುತ್ತದೆ?
It comes from anger.
ಅದು ಕೋಪದಿಂದ ಬರುತ್ತದೆ.
And so Jesus said, I say to you, don't be angry.
ಅದಕ್ಕಾಗಿ ಯೇಸು ಹೇಳಿದರು, ನಾನು ನಿಮಗೆ ಹೇಳೋದೇನೆಂದ್ರೆ ಕೋಪವನ್ನ ಮಾಡ್ಕೋಬೇಡ್ರಿ ಎಂಬುದಾಗಿ.
What was he trying to say?
ಆತನು ಏನನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ?
He is trying to say, if you meditate on the commandment, thou shalt not commit murder, you would discover that that's just the minimum. But if you meditate on it, you'll discover that the way to please the Father, if your attitude is, what is the maximum I can do?
ನೀವು ಕೊಲೆಯನ್ನ ಮಾಡಬಾರದು ಎಂಬುವಂತ ಆಜ್ಞೆಯನ್ನ ಧ್ಯಾನಿಸೋದಾದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ದೇವರಿಗೆ ಇದು ಕಡಿಮೆ ಅರ್ಪಿಸ್ತಾ ಇರೋದು ಅಂತ. ಹಾಗೂ ಇನ್ನೊಂದು ನಿಮಗೆ ಅರ್ಥ ಆಗುತ್ತೆ ನಾನು ದೇವರಿಗೆ ಹೆಚ್ಚಾದದ್ದನ್ನ ಏನ್ ಕೊಡಬಹುದು ಇದ್ರ ಮೇಲೆ ಅಂತ, ಆತನನ್ನ ಮೆಚ್ಚಿಸುವ ಸಲುವಾಗಿ.
ಇಟ್ ವಿಲ್ ಬಿ, ಐ ಶುಡ್ ನಾಟ್ ಈವನ್ ಗೆಟ್ ಆಂಗ್ರಿ with my brother or with anyone.
Nanu nanna sahodaranottege athava bere yarottegu saha kopavanne maadkobardu embudagi tilkolutave.
Then I have pleased the Father.
Aga nanu devaranna mechisuvanagtane.
I have not pleased the Father if I have only refrained from committing murder.
Kolayanna maadabardu embanta aagneyanna maatra ittkondu nanu devaranna mechisalikagodilla.
Now a religious person is one who takes the letter of the law and says, well, I kept it.
Dharmika manushyanu ee aagnyanna hidkondu helutane nan idana palisidini anta.
Religious people become Pharisees.
Dharmika manushyaru farisayara reetiyalli aagtare.
And Pharisees gradually drift away from the truth.
Farisayaru krameenavagi satyadinda horag bartare andre kelage beeltare.
In every denomination in Christianity you will find Pharisees.
ಕ್ರೈಸ್ತತ್ವದಲ್ಲಿನ ಎಲ್ಲಾ ಗುಂಪುಗಳಲ್ಲಿ ನೀವು ಫರಿಸಾಯರನ್ನ ನೀವು ಕಾಣ್ತೀರಾ.
People who are taken up with the letter, with the traditions, and who are more interested in keeping those external traditions of their particular group than in life in Jesus Christ.
ಫರಿಸಾಯರು ಸಂಪ್ರದಾಯಗಳಿಗೆ ಸಂಬಂಧಪಟ್ಟಂತ ಅಕ್ಷರವನ್ನ ಮಾತ್ರ ತೆಗೆದುಕೊಳ್ಳುತ್ತಾರೆ ಮತ್ತು ಅವರಿಗೆ ಸಂಬಂಧಿಸಿದ ಗುಂಪಿನ ಹೊರಗಡೆಯ ಸಂಪ್ರದಾಯಗಳನ್ನ ಮಾತ್ರ ಪಾಲಿಸುತ್ತಾರೆ ಯೇಸು ಕ್ರಿಸ್ತನಲ್ಲಿನ ಜೀವಿತಕ್ಕಿಂತ.
This is the form of godliness that we are told in 2 Timothy 3:5 to beware of.
2 ತಿಮೋತಿ 3:5 ಹೇಳಿರುವ ಪ್ರಕಾರ ಭಕ್ತಿಯ ವೇಷವನ್ನ ಧರಿಸಿಕೊಂಡವರು ಅಂತ ನಮಗೆ ಈ ರೀತಿಯಾಗಿ ಹೇಳಲ್ಪಟ್ಟಿದೆ ಇಲ್ಲಿ. ಇಂತಹವರ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು.
See, if you keep your fellowship with people who are arrogant and proud, gradually you'll get a little bit of their spirit.
ಯಾರು ಗರ್ವವನ್ನ ಮತ್ತು ಅಹಂಕಾರವನ್ನ ಹೊಂದಿರ್ತಾರಲ್ಲ ಅವರೊಟ್ಟಿಗೆ ನೀವು ಅನ್ಯೂನತೆಯನ್ನ ಮಾಡಿದ್ರೆ ಕ್ರಮೇಣವಾಗಿ ನೀವು ಅವರ ಆತ್ಮವನ್ನೇ ಹೊಂದಿರ.
If you constantly keep companionship with murderers, you'll get a little bit of their spirit.
ನೀವು ಕೊಲೆಗಾರರೊಟ್ಟಿಗೆ ಹೆಚ್ಚಿನ ಒಂದು ಸಹವಾಸವನ್ನ ಹೊಂದಿದ್ರೆ ಅವರ ಆತ್ಮವನ್ನೇ ನೀವು ಕ್ರಮೇಣವಾಗಿ ಹೊಂದ್ಕೊಳ್ತೀರಿ.
And in the same way, if you keep companionship with people who are pure and godly, you'll get a little bit of their spirit.
ಅದೇ ರೀತಿ ನೀವು ಶುದ್ಧರಾಗಿ ಯಾರಿರ್ತಾರಲ್ಲ ಅಥವಾ ದೈವಿಕತೆಯನ್ನು ಯಾರು ಹೊಂದಿರ್ತಾರಲ್ಲ ಅವರೊಟ್ಟಿಗೆ ನೀವು ಹೆಚ್ಚು ಅನ್ಯೂನತೆಯನ್ನು ಹೊಂದಿದರೆ ಅವರ ಆತ್ಮವನ್ನ ಕ್ರಮೇಣವಾಗಿ ನೀವು ಹೊಂದಿರಿ.
So when it says in 2 Timothy 3:5 that avoid people who have only a form of godliness, it's to preserve us in life, that the Holy Spirit warns us Don't spend a lot of time with people who are just keeping the letter of the law, who are righteous externally.
2 ತಿಮೋತಿ 3ನೇ ಅಧ್ಯಾಯ 5ನೇ ವಚನದಲ್ಲಿ ದೈವಿಕತೆಯ ಅಂದರೆ ಭಕ್ತಿಯ ವೇಷವನ್ನ ಧರಿಸಿಕೊಂಡಿರುವವರಿಂದ ದೂರವಿರಿ ಎಂದು ಹೇಳುತ್ತದೆ. ಅಂದರೆ ಅದರ ಅರ್ಥ ನಮ್ಮನ್ನ ನಮ್ಮ ಜೀವಿತದಲ್ಲಿ ರಕ್ಷಿಸುವ ಸಲುವಾಗಿ ಹೊರಗಡೆ ಯಾರು ಧಾರ್ಮಿಕರಾಗಿದ್ದಾರೋ ಅಂದರೆ ಕೇವಲ ಅಕ್ಷರಗಳನ್ನ ಹಿಡಿದುಕೊಂಡಂತವರೊಟ್ಟಿಗೆ ಹೆಚ್ಚಿನ ಸಮಯವನ್ನ ಕಳಿಬೇಡಿ ಎಂಬುದಾಗಿ ಪವಿತ್ರಾತ್ಮನು ನಮಗೆ ಎಚ್ಚರಿಸುತ್ತಾನೆ.
That type of religiosity does not please God at all.
ಆ ರೀತಿಯ ಧಾರ್ಮಿಕತೆಯನ್ನ ನೀವು ಹೊಂದಿಕೊಂಡಿದ್ರೆ ದೇವರನ್ನ ಮೆಚ್ಚಿಸೋದಕ್ಕೆ ನಿಮಗೆ ಸಾಧ್ಯವಾಗುವುದಿಲ್ಲ.
Be a son. Be a responsible son.
ಮಗನಾಗಿರ್ರಿ, ಜವಾಬ್ದಾರಿಯುತ ಮಗನಾಗಿರ್ರಿ.
In the same way, when Jesus spoke about adultery, he said, according under the old dispensation, the thing was to avoid adultery.
ಅದೇ ರೀತಿ ವ್ಯಭಿಚಾರದ ಬಗ್ಗೆ ಯೇಸು ಮಾತನಾಡುವಾಗ ಯೇಸು ಹೇಳಿದ್ದೇನೆಂದ್ರೆ ಹಳೆ ಒಡಂಬಡಿಕೆ ಕೆಳಗೆ ವ್ಯಭಿಚಾರದಿಂದ ನೀವು ದೂರವಿರಬೇಕು ಎಂದು ಹೇಳಿದರು.
The physical act, that was sin.
ಶಾರೀರಿಕ ಕಾರ್ಯ, ಅದು ಪಾಪ.
But is that the maximum that God required? No, that was the minimum.
ಹಾಗಾದ್ರೆ ನೀವು ಇದನ್ನ ಪಾಲಿಸೋದ್ರಿಂದ ದೇವರಿಗೆ ಹೆಚ್ಚಿನದಾಗಿ ಕೊಟ್ಟ ಹಾಗಾಯ್ತಾ? ಇಲ್ಲ, ಇದು ನೀವು ಕಡಿಮೆ ಕೊಟ್ಟ ಹಾಗೆ ದೇವರಿಗೆ.
What was the maximum?
ಹಾಗಾದ್ರೆ ಹೆಚ್ಚಿನದಾದದ್ದು ಏನು?
The son would look at that commandment of God and meditate on it and say, well, that's the minimum that God requires.
ಹಾಗಾದ್ರೆ ನೀವು ದೇವರ ಮಗನಾಗಿದ್ರೆ ಆ ಒಂದು ವ್ಯಭಿಚಾರವನ್ನ ಮಾಡಬೇಡ್ರಿ ಎಂಬುವಂತಹ ಆಜ್ಞೆಯನ್ನು ನೀವು ಧ್ಯಾನಿಸುವಾಗ ನೀವು ಗ್ರಹಿಸಿಕೊಳ್ತೀರಿ, ನಾನು ದೇವರಿಗೆ ಇದನ್ನ ಕೇವಲ ಇದನ್ನ ಪಾಲಿಸೋದಾದ್ರೆ ನಾನು ಕಡಿಮೆ ಕೊಟ್ಟ ಹಾಗೆ ಎಂಬುದಾಗಿ.
ಇಟ್ಸ್ ಲೈಕ್ ದ ಸರ್ವೆಂಟ್ ಸೇಯಿಂಗ್, ವೆಲ್, ಐ ಹ್ಯಾವ್ ಗಾಟ್ ಟು ವರ್ಕ್ ಫ್ರಮ್ 9 o'clock ಟು 5 o'clock.
ಇದು ಯಾವ ರೀತಿ ಅಂದ್ರೆ ಒಬ್ಬ ಗುಲಾಮ ಅಥವಾ ಸೇವಕ ನಾನು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಮಾತ್ರ ಕೆಲಸ ಮಾಡ್ತೀನಿ ಅಂತ ಹೇಳದ ಹಾಗೆ.
ವನ್ಸ್ ಮೈ 8-hour ಶಿಫ್ಟ್ ಇಸ್ ಓವರ್, ಐ ಎಮ್ ಆಫ್ ಹೋಮ್.
8 ತಾಸಿನ ಅವಧಿ ಕೆಲಸ ಮುಗಿದ ತಕ್ಷಣ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳದ ಹಾಗೆ.
ಬಟ್ ಅ ಸನ್ ಮೇ ಸ್ಟೇ ಆಂಟಿಲ್ 9 o'clock ಅಟ್ ನೈಟ್ ಆರ್ ಆಲ್ ಥ್ರೂ ದ ನೈಟ್ ಬಿಕಾಸ್ ದೇರ್ ಇಸ್ ವರ್ಕ್ ಟು ಬಿ ಡನ್.
ಆದ್ರೆ ಮಗನು ತನ್ನ ಕೆಲಸವು ಸಂಪೂರ್ಣವಾಗಿ ಮುಗಿಯುವವರೆಗೂ 8 ತಾಸು ಮೀರಿ ಕೆಲಸ ಮಾಡ್ತಾನೆ ಅಥವಾ ರಾತ್ರಿ ಪೂರ ಇದ್ದು ಕೂಡ ಕೆಲಸ ಮಾಡ್ತಾನೆ.
ಸೊ ದ 9-to-5 ಆಟಿಟ್ಯೂಡ್ ಸೇಸ್ ಐ ಡೋಂಟ್ ಹ್ಯಾವ್ ಟು ಕಮಿಟ್ ಅಡಲ್ಟ್ರಿ, ದಟ್ಸ್ ಆಲ್.
9 ಗಂಟೆಯಿಂದ 5 ಗಂಟೆವರೆಗೂ ಕೆಲಸ ಮಾಡಬೇಕು ಎಂಬುವಂತಹ ನಡವಳಿಕೆಯನ್ನು ಇಟ್ಕೊಂಡಿರೋದು ಹೇಗಂದ್ರೆ ನಾನು ವ್ಯಭಿಚಾರವನ್ನ ಮಾಡಬಾರದು ಅಷ್ಟೇ.
ಬಟ್ ದ ಸನ್ಸ್ ಆಟಿಟ್ಯೂಡ್ ಇಸ್ ವಾಟ್ಸ್ ಬಿಹೈಂಡ್ ದಟ್.
ಆದ್ರೆ ಮಗನ ನಡವಳಿಕೆ ಯಾವ ತರ ಅಂದ್ರೆ ಇದಕ್ಕಿನ ಹಿಂದೆ ಇದಕ್ಕಿನ ಹೆಚ್ಚಾಗಿ ನಾನು ಏನ್ ಪಾಲಿಸಬಹುದು ಅಂತ.
ಐ ಶುಡ್ ನಾಟ್ ಬಿ ಇಂಪ್ಯೂರ್ ಇನ್ ಮೈ ಆಟಿಟ್ಯೂಡ್ ಆಫ್ ಥಾಟ್ಸ್ ಟುವರ್ಡ್ಸ್ ಎನಿವನ್.
ನಾನು ನನ್ನ ಆಲೋಚನೆಯಲ್ಲಿ ಯಾರ ವಿಷಯವಾಗಿಯೂ ಅಶುದ್ಧತೆಯ ಆಲೋಚನೆಯನ್ನು ಹೊಂದಿರಬಾರದು ಎಂಬುದಾಗಿ ಯೋಚನೆ ಮಾಡ್ತೇವೆ.
ದೇರ್ ಮಸ್ಟ್ ಬಿ ಪ್ಯೂರಿಟಿ ಇನ್ ಮೈ ಥಾಟ್ಸ್ ಟುವರ್ಡ್ಸ್ ದಿ ಆಪೋಸಿಟ್ ಸೆಕ್ಸ್.
ಲೈಂಗಿಕತೆಯ ವಿಚಾರವಾಗಿ ನಾನು ಅಶುದ್ಧವಾದ ಆಲೋಚನೆಯನ್ನು ಹೊಂದಬಾರದು ಅಂತ ಹೇಳ್ತಾನೆ.
ಅಂಡ್ ದಟ್ಸ್ ವಾಟ್ ಜೀಸಸ್ ಎಂಫಸೈಸ್ ಟು ಸಚ್ ಅನ್ ಎಕ್ಸ್ಟೆಂಟ್ ದಟ್ ಹಿ ಸೆಡ್ ಇಫ್ ಯುವರ್ ಐ ಒಫೆನ್ಸ್ ಯು ಇಟ್ಸ್ ಬೆಟರ್ ಟು ಪ್ಲಕ್ ಇಟ್ ಔಟ್.
ಅದಕ್ಕಾಗಿ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳಿದ್ದಾರೆ, ನಿಮ್ಮ ಕಣ್ಣು ನಿಮ್ಮನ್ನು ಪಾಪಕ್ಕೆ ತಳ್ಳುತ್ತಿದೆ ಅಂದ್ರೆ ನಿಮ್ಮ ಕಣ್ಣನ್ನು ಕಿತ್ತು ಹಾಕ್ರಿ ಎಂಬುದಾಗಿ.
ನೌ ಹೂ ಅಂಡರ್ಸ್ಟ್ಯಾಂಡ್ಸ್ ದಟ್?
ಹಾಗಾದ್ರೆ ಇದನ್ನ ಯಾರು ಅರ್ಥ ಮಾಡಿಕೊಳ್ಳುತ್ತಾರೆ?
ಓನ್ಲಿ ಎ ಸನ್ ಹೂ ಇಸ್ ಡೆಸ್ಪರೇಟ್ ಟು ಪ್ಲೀಸ್ ಹಿಸ್ ಫಾದರ್.
ಮಗನು ಮಾತ್ರ ಇದನ್ನ ಅರ್ಥ ಮಾಡಿಕೊಳ್ಳುತ್ತಾನೆ, ತನ್ನ ತಂದೆಯನ್ನ ಮೆಚ್ಚಿಸುವ ಸಲುವಾಗಿ ಹೆಚ್ಚು ಪ್ರಯತ್ನ ಮಾಡ್ತಾನೆ.
ಹೂ ಇಸ್ ಲಾಂಗಿಂಗ್ that his father will be totally satisfied with his life.
ತನ್ನ ತಂದೆಯು ನನ್ನ ಜೀವಿತವನ್ನ ನೋಡಿ ಹೆಚ್ಚು ತೃಪ್ತಿಯನ್ನು ಹೊಂದಬೇಕು ಅಂತ ಹೆಚ್ಚಾಗಿ ಬಯಸುತ್ತಾನೆ.
Only such a person can be really spiritual who seeks to understand the spirit behind the commandments in scripture and not just the letter of the law.
ಅಂತಹ ವ್ಯಕ್ತಿಗಳು ಮಾತ್ರ ದೇವರನ್ನ ಮೆಚ್ಚಿಸಲು ಕಾತುರರಾಗಿರ್ತಾರೆ. ಅವರು ಆಜ್ಞೆಗಳ ಹಿಂದಿನ ಆತ್ಮವನ್ನ ನೋಡ್ತಾರೆ ಹೊರತು ಕೇವಲ ಅಕ್ಷರಗಳಲ್ಲಿ ಬರೆದಿರುವಂತಹ ವಾಕ್ಯವನ್ನ ನೋಡೋದಿಲ್ಲ.
ದ ಬೈಬಲ್ ಸೇಸ್ ದಟ್ ಅವರ್ ರಿಲೇಷನ್ಶಿಪ್ ವಿತ್ ಜೀಸಸ್ ಕ್ರೈಸ್ಟ್ ಇಸ್ ಲೈಕ್ ದಟ್ ಆಫ್ ಅ ಬ್ರೈಡ್ ಟು ಅ ಬ್ರೈಡ್ ಗ್ರೂಮ್.
ಸತ್ಯವೇದ ನಮಗೆ ಹೇಳೋದೇನೆಂದ್ರೆ ಯೇಸು ಕ್ರಿಸ್ತನೊಟ್ಟಿಗೆ ನಮ್ಮ ಸಂಬಂಧ ಯಾವ ರೀತಿ ಅಂತಂದ್ರೆ ಮೊದಲಿಂಗ ಮತ್ತು ಮೊದಲಗಿತ್ತಿಯ ಸಂಬಂಧ.
ದಿಸ್ ಇಸ್ ಟ್ರೂ ಕ್ರಿಸ್ಟಿಯಾನಿಟಿ.
ಇದು ನಿಜವಾದ ಕ್ರೈಸ್ತತ್ವವಾಗಿದೆ.
ಇಟ್ಸ್ ಅ ಮ್ಯಾರೇಜ್.
ಇದು ಒಂದು ಮದುವೆ.
ಇಟ್ಸ್ ನಾಟ್ ಅ ರಿಲಿಜನ್.
ಇದು ಧಾರ್ಮಿಕತೆ ಅಲ್ಲ.
ಇಟ್ಸ್ ಅ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಪೀಪಲ್.
ಇದು ಇಬ್ಬರು ವ್ಯಕ್ತಿಗಳ ನಡುವಿನ ಸಂಬಂಧವಾಗಿದೆ.
ಇಟ್ಸ್ ನಾಟ್ ವರ್ಶಿಪಿಂಗ್ ಅ ಬುಕ್.
ಇದು ಪುಸ್ತಕವನ್ನ ಆರಾಧಿಸುವಂತದ್ದಲ್ಲ.
ಇಟ್ಸ್ ಬೀಯಿಂಗ್ ಯುನೈಟೆಡ್ ಟು ಅ ಪರ್ಸನ್.
ಇದು ಒಬ್ಬ ವ್ಯಕ್ತಿಯೊಟ್ಟಿಗೆ ಒಗ್ಗೂಡುವಂತದ್ದು.
ಟು ದ ಪರ್ಸನ್ ಆಫ್ ಜೀಸಸ್ ಕ್ರೈಸ್ಟ್ ರಿಲಿಜಿಯಸ್ ಪೀಪಲ್ ವರ್ಶಿಪ್ ಅ ಬುಕ್.
ಆ ವ್ಯಕ್ತಿ ಯಾರಪ್ಪ ಅಂದ್ರೆ ಯೇಸು ಕ್ರಿಸ್ತನಾಗಿದ್ದಾನೆ. ಧಾರ್ಮಿಕ ಜನರು ಕೇವಲ ಪುಸ್ತಕವನ್ನ ಆರಾಧಿಸ್ತಾರಷ್ಟೇ.
ದ ಬೈಬಲ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ದೆಮ್.
ಸತ್ಯವೇದ ಅವರಿಗೆ ಬಹುಮುಖ್ಯವಾದದ್ದಾಗಿರುತ್ತದೆ.
ದ ಬೈಬಲ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಮೀ ಬಟ್ ನಾಟ್ ಮೋರ್ ಇಂಪಾರ್ಟೆಂಟ್ ದನ್ ಜೀಸಸ್ ಕ್ರೈಸ್ಟ್.
ಸತ್ಯವೇದ ನನಗೂ ಕೂಡ ಬಹಳ ಮುಖ್ಯವಾದಂತದ್ದಾಗಿದೆ, ಆದರೆ ಯೇಸು ಕ್ರಿಸ್ತನಿಗಿಂತ ಮುಖ್ಯವಾದದ್ದಲ್ಲ.
ಇಫ್ ಐ ಡಿಡ್ ನಾಟ್ ಹ್ಯಾವ್ ಫೆಲೋಶಿಪ್ ವಿತ್ ಜೀಸಸ್ ಕ್ರೈಸ್ಟ್ ದ ಬೈಬಲ್ ವಿಲ್ ಬಿಕಮ್ ಅ ಡೆಡ್ ಬುಕ್ ಟು ಮೀ.
ಯೇಸು ಕ್ರಿಸ್ತನೊಟ್ಟಿಗೆ ನಾನು ಅನ್ಯೂನತೆಯನ್ನು ಮಾಡಲಿಲ್ಲ ಅಂದ್ರೆ ಸತ್ಯವೇದವು ನನಗೆ ಸತ್ತಂತ ಪುಸ್ತಕವಾಗಿದೆ ಅಷ್ಟೇ.
ಇಟ್ಸ್ ಲಿವಿಂಗ್ ಬಿಕಾಸ್ ಜೀಸಸ್ ಕ್ಯಾನ್ ಸ್ಪೀಕ್ ಟು ಮೀ ಥ್ರೂ ಇಟ್.
ಸತ್ಯವೇದವು ಜೀವವುಳ್ಳದ್ದಾಗಿದೆ ಯಾಕೆಂದ್ರೆ ಯೇಸು ಸ್ವಾಮಿಯು ಅದರ ಮುಖಾಂತರ ನನ್ನೊಟ್ಟಿಗೆ ಮಾತನಾಡ್ತಾರೆ.
ಅಂಡ್ ಆರ್ ರಿಲೇಶನ್ಶಿಪ್ ವಿತ್ ಕ್ರೈಸ್ಟ್ ಇಸ್ ಟು ಬಿ ಲೈಕ್ ದಾಟ್ ಆಫ್ ಅನ್ ಅರ್ಥ್ಲಿ ಬ್ರೈಡ್ ಹೂ ಇಸ್ ಡೀಪ್ಲಿ ಇನ್ ಲವ್ ವಿತ್ ಹರ್ ಬ್ರೈಡ್ ಗ್ರೂಮ್.
ಕ್ರಿಸ್ತನೊಟ್ಟಿಗೆ ನಮ್ಮ ಸಂಬಂಧ ಯಾವ ರೀತಿ ಇದೆಯಪ್ಪ ಅಂತಂದ್ರೆ ಮೊದಲಿಂಗ ಮತ್ತು ಮೊದಲಗಿತ್ತಿಯ ಸಂಬಂಧವಾಗಿದೆ. ಮೊದಲ ಗಿತ್ತಿಯು ಮೊದಲಿಂಗನೊಟ್ಟಿಗೆ ಆಳವಾಗಿ ಪ್ರೀತಿಯಲ್ಲಿ ಬೀಳುವಂತದ್ದಕ್ಕೆ ಹೋಲಿಕೆಯಾಗಿದೆ.
ದ ಬೈಬಲ್ ಸ್ಪೀಕ್ಸ್ ಆಫ್ ಆರ್ ರಿಲೇಶನ್ಶಿಪ್ ವಿತ್ ಕ್ರೈಸ್ಟ್ ಲೈಕ್ ದಾಟ್ ಅಂಡ್ ದಟ್ ಒನ್ ಡೇ ಕ್ರೈಸ್ಟ್ ವಿಲ್ ಕಮ್ ಬ್ಯಾಕ್ ಅಂಡ್ ವಿಲ್ ಬಿ ಮ್ಯಾರಿಡ್ ಟು ಹಿಮ್.
ಈ ರೀತಿಯಾದ ಸಂಬಂಧವನ್ನ ನಾವು ಕ್ರಿಸ್ತನೊಟ್ಟಿಗೆ ಹೊಂದಿದ್ರೆ ಕ್ರಿಸ್ತನು ಮತ್ತೆ ಹಿಂತಿರುಗಿ ಬಂದಾಗ ನಾವು ಆತನೊಟ್ಟಿಗೆ ವಿವಾಹವನ್ನ ಆಗ್ತೇವೆ.
ಇಟ್ಸ್ ದಿ ಎಕ್ಸಾಕ್ಟ್ ಪಿಕ್ಚರ್ ಆಫ್ ಅ ಬ್ರೈಡ್ ಹೂಸ್ ಎಂಗೇಜ್ಡ್ ವೇಟಿಂಗ್ ಫಾರ್ ಹರ್ ವೆಡಿಂಗ್ ಡೇ ಅಂಡ್ ಈಗರ್ ಟು ಕರೆಸ್ಪಾಂಡ್ ವಿತ್ ಹರ್ ಬ್ರೈಡ್ ಗ್ರೂಮ್, ಟು ಟೆಲಿಫೋನ್ ಹರ್ ಬ್ರೈಡ್ ಗ್ರೂಮ್, ಟು ಲಿಸನ್ ಟು ಹರ್ ಬ್ರೈಡ್ ಗ್ರೂಮ್ ಅಂಡ್ ವಾಂಟಿಂಗ್ ಟು ಸ್ಪೆಂಡ್ ಟೈಮ್ ವಿತ್ ಹಿಮ್ ಅಂಟಿಲ್ ದ ಡೇ ಆಫ್ ದ ಮ್ಯಾರೇಜ್.
ಇದು ಯಾವ ರೀತಿ ಸಂಬಂಧ ಅಪ್ಪ ಅಂದ್ರೆ ಮೊದಲ ಗಿತ್ತಿಯು ಮೊದಲಿಂಗನೊಟ್ಟಿಗೆ ಹೆಚ್ಚಿನ ಸಮಯ ಕಳೀಬೇಕು ಅಂತ, ಆತನೊಟ್ಟಿಗೆ ಕರೆಯಲ್ಲಿ ತೊಡಗಬೇಕು ಅಂತ, ಹೆಚ್ಚಿನ ಸಮಯ ಸಿಕ್ಕರೆ ಆತನೊಟ್ಟಿಗೆ ಹೆಚ್ಚು ಮಾತನಾಡಬೇಕು ಅಂತ, ಮೊದಲಿಂಗನು ಬರೋವರೆಗೂ ಹೇಗೆ ಮೊದಲಗಿತ್ತಿ ಕಾಯ್ತಾಳಲ್ಲ ಹಾಗೆ ನಾವು ಕೂಡ ಯೇಸು ಕ್ರಿಸ್ತನು ಬರೋ ತನಕ ಕಾತುರವಾಗಿ ಕಾಯ್ತಾ ಇರ್ತವೆ.
ಅಂಡ್ ಡ್ಯೂರಿಂಗ್ ದಟ್ ಟೈಮ್ ಹೌ ಡಸ್ ಶಿ ಲಿವ್.
ಆ ಒಂದು ಅವಧಿಯಲ್ಲಿ ಆಕೆ ಹೇಗೆ ಜೀವಿಸ್ತಾ ಇರ್ತಾಳೆ?
ಶಿ ಇಸ್ ಓನ್ಲಿ ಇಂಟ್ರೆಸ್ಟೆಡ್ ಇನ್ ಹರ್ ಬ್ರೈಡ್ ಗ್ರೂಮ್ಸ್ ಒಪಿನಿಯನ್.
ಆಕೆ ಕೇವಲ ಮೊದಲಿಂಗನ ಅಭಿಪ್ರಾಯಕ್ಕೆ ಮಾತ್ರ ಕಿವಿಗೊಡ್ತಿರ್ತಾಳೆ, ಅದರಲ್ಲಿ ಮಾತ್ರ ಆಸಕ್ತಿಯನ್ನು ಹೊಂದಿರ್ತಾಳೆ.
ಶಿ ಇಸ್ ನಾಟ್ ಬಾದರ್ಡ್ ವಾಟ್ ಎನಿಬಡಿ ಎಲ್ಸ್ ಇನ್ ದಿ ವರ್ಲ್ಡ್ ಥಿಂಕ್ಸ್ ಅಬೌಟ್ ಹರ್.
ಆಕೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಲೋಕದವರು ನನ್ನ ಬಗ್ಗೆ ಏನು ಮಾತನಾಡ್ತಾ ಇದಾರೆ ಅಂತ.
ಶಿ ವಾಂಟ್ಸ್ ಟು ಪ್ಲೀಸ್ ಹರ್ ಬ್ರೈಡ್ ಗ್ರೂಮ್ ಅಂಡ್ ಶಿ ಡಸ್ನ್ ಡೂ ದ ಮಿನಿಮಮ್.
ಆಕೆ ತನ್ನ ಮೊದಲಿಂಗನನ್ನು ಮೆಚ್ಚಿಸಲಿಕ್ಕೆ ಹೆಚ್ಚು ಪ್ರಯತ್ನ ಮಾಡ್ತಾಳೆ, ಆಕೆ ಮೊದಲಿಂಗನಿಗೆ ಕಡಿಮೆ ಅಂತೂ ಏನು ಮಾಡೋದಿಲ್ಲ.
ಯು ಸಿ ಎ ಬ್ರೈಡ್ ಅಂಡ್ ಎ ಬ್ರೈಡ್ ಗ್ರೂಮ್ ಅಂಡ್ ಎಂಗೇಜ್ಡ್ ಕಪಲ್ ದಟ್ ಆರ್ ಡೀಪ್ಲಿ ಇನ್ ಲವ್ ವಿತ್ ಈಚ್ ಅದರ್ ವೆನ್ ದೇ ಗೆಟ್ ಅನ್ ಆಪರ್ಚುನಿಟಿ ಟು ಸ್ಪೆಂಡ್ ಟೈಮ್ ವಿತ್ ಈಚ್ ಅದರ್ ಡೂ ದೇ ಥಿಂಕ್ ಆಫ್ ದ ಮಿನಿಮಮ್ ಟೈಮ್ ರಿಕ್ವೈರ್ಡ್?
ಒಂದು ಹುಡುಗ ಮತ್ತು ಹುಡುಗಿ ನಿಶ್ಚಿತಾರ್ಥ ಮಾಡಿಕೊಂಡಾಗ ಅವರು ಒಬ್ರಿಗೊಬ್ರು ಹೆಚ್ಚಿನ ಸಮಯವನ್ನ ಮತ್ತು ಒಬ್ರಿಗೊಬ್ರು ಹೆಚ್ಚಿನದಾಗಿ ಕೊಡಬೇಕು ಅಂತ ಬಯಸ್ತಾರೆ ಹೊರತು ಕಡಿಮೆ ಅವಧಿ ಕೊಡಬೇಕು ಅಂತ ಬಯಸೋದಿಲ್ಲ.
Do they look at the watch and say, okay, we've spent 10 minutes, that's enough? No.
ಅವರು ಗಡಿಯಾರವನ್ನ ನೋಡ್ಬಿಟ್ಟು ಹತ್ ನಿಮಿಷ ಆಯ್ತು ಸಾಕು ನಾವು ಹೊರಡೋಣ ಅಂತ ಏನಾದ್ರೂ ಹೇಳ್ತಾರ? ಇಲ್ಲ.
They feel even 5 hours is not enough.
ಅವರು ಈ ರೀತಿಯಾಗಿ ಭಾವಿಸ್ತಾರೆ, 5 ತಾಸಾದ್ರೂ ನಮಗೆ ಸಾಕಾಗೋದಿಲ್ಲ ಅಂತ.
When they write letters to each other and an engaged couple that are deeply in love with each other, how long are those letters going to be?
ಅವರಿಬ್ಬರು ಒಬ್ರಿಗೊಬ್ರು ಪತ್ರಗಳನ್ನು ಬರೀತಾರೆ, ದೂರವಾಣಿ ಕರೆಗಳನ್ನ ಮಾಡ್ತಾರೆ, ಆ ಪತ್ರ ಎಷ್ಟಿರುತ್ತೆ ಬರೆದಾಗ?
Half a page. Do they say, well, that's enough, I just told you I'm okay and hope you're okay? No.
ಅರ್ಧ ಹಾಳೆ ಮಾತ್ರ ಇರುತ್ತಾ, ನಾನ್ ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದೀಯಾ ಅಂತ? ಇಲ್ಲ.
They may write 25 pages and next day they may write 25 pages again.
ಅವರು ಕಡಿಮೆ ಅಂದ್ರೂ 25 ಹಾಳೆಗಳ ಪತ್ರವನ್ನ ಬರೀತಾರೆ, ಮತ್ತೆ ಮುಂದಿನ ಬಾರಿನೂ ಕೂಡ 25 ಹಾಳೆಗಳ ಪತ್ರವನ್ನೇ ಬರೀತಾರೆ.
This is due to love.
ಇದು ಪ್ರೀತಿಯ ಸಲುವಾಗಿ.
True spirituality is the result of a loving relationship with Christ.
ನಿಜವಾದ ಆತ್ಮಿಕತೆಯು ಕ್ರಿಸ್ತನೊಟ್ಟಿಗೆ ಪ್ರೀತಿಸುವಂತ ಮತ್ತು ಒಳ್ಳೆಯ ಸಂಬಂಧವನ್ನ ಹೊಂದಿರುವಂತದ್ದಾಗಿದೆ.
Religiosity, on the other hand, is a merely formal relationship with Christ. Like a servant to a master.
ಮತ್ತೊಂದು ಕಡೆ ಧಾರ್ಮಿಕತೆ ಎನ್ನುವಂಥದ್ದು ನಾಮಕಾವಸ್ಥೆ ಕ್ರೈಸ್ತನಾಗಿ ಕ್ರಿಸ್ತನೊಟ್ಟಿಗೆ ಸಂಬಂಧವನ್ನು ಹೊಂದಿರುವಂತದ್ದಾಗಿದೆ, ಅಂದರೆ ಸೇವಕ ಮತ್ತು ಯಜಮಾನನ ರೀತಿಯಲ್ಲಿ.
Let's seek to be spiritual.
ಹಾಗಾಗಿ ಆತ್ಮಿಕರಾಗುವುದನ್ನು ನಾವು ಹುಡುಕೋಣ. ದೇವರು ನಮಗೆ ಸಹಾಯ ಮಾಡಲಿ. ಆಮೆನ್.